ಅದಾದ ಮೇಲೆ ನೆಕ್ಸ್ಟ್ 28ನೇ ಸಂಧಿ ವಿಘ್ನೇಶ್ವರ ಸ್ತೋತ್ರ ಸಂಧಿ, ಅದನ್ನೇ ಶುರು ಮಾಡೋಣ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಬೀಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು. ಇದು ಮೊದಲನೇ ಪದ್ಯ. ಇದು ಶುರು ಮಾಡಲಿಕ್ಕೆ ಮುಂದೆ ವಿಘ್ನೇಶ್ವರ ಸಂಧಿಯನ್ನು ಸಪರೇಟ್ ಆಗಿ, ಮಿಕ್ಕ ಯಾವ ದೇವತೆ ಮೇಲೆಯೂ ಹೀಗೆ ಸಪರೇಟ್ ಆಗಿ ಒಂದು ಸಂಧಿ ಅಂತ ಮಾಡಿಲ್ಲ, ಒಂದು ವಿಘ್ನೇಶ್ವರನ ಮೇಲೆ ಮಾತ್ರ ಹೀಗೆ ಸಪರೇಟ್ ಆಗಿ ಒಂದು ಸಂಧಿಯನ್ನು ಮಾಡಿದ್ದಾರೆ. ಸೊ ಯಾಕೆಂದ್ರೆ ಯಾವ ವಿಘ್ನಗಳು ಬರದೇ ಇರಲಿಕ್ಕೆ ವಿಘ್ನಾಧಿಪತಿ ಆದಂತಹ ವಿಘ್ನದೇಶ್ವರ ಅನುಗ್ರಹ ಬೇಕಂತ ಒಂದು, ಅಷ್ಟೇ ಅಲ್ಲದೆ ನಮಗೆ ಸಂಪ್ರದಾಯದಲ್ಲಿ ಒಂದು ನಂಬಿಕೆ ಇರೋದೇನಂತ ಹೇಳಿದರೆ, ಇವರಿಗೆ ಸ್ವರೂಪೋದ್ಧಾರಗಳಾಗಿ ಬಂದಂತಹ ಗುರುಗಳಾಗಿ ಬಂದಿರುವಂತಹ ಗೋಪಾಲದಾಸರು ಅವರು ವಿಘ್ನೇಶ್ವರನ ವಂಶಗಳ ಆಗಿದ್ದಾರೆ ಆಗಿದ್ರು. ಆದ್ದರಿಂದ ಅವರಿಗೆ ಸ್ಪೆಷಲ್ ಆಗಿ ತಮ್ಮ ಗುರುಗಳಾದಂತಹ ಜಗನ್ನಾಥ ದಾಸರನ್ನು ನೆನೆಸ್ಕೊಳ್ತಾ ಆ ವಿಘ್ನೇಶ್ವರ ಸಂಧಿ ಅನ್ನೋದು ಮಾತ್ರ ಅದು ಮಾತ್ರ ಸಪರೇಟ್ ಆಗಿ ಒಂದು ಸಂಧಿಯನ್ನೇ ಮಾಡಿದ್ದಾರೆ ಅಂತ ಅನ್ಕೋಬಹುದು. ಸೊ ಒಟ್ಟಾರೆ ವಿಘ್ನೇಶ್ವರ ಸಂಧಿಯಲ್ಲಿ ವಿಘ್ನೇಶ್ವರನ ವಿನಾಯಕನ ಗಣಪತಿ ಗಣನಾಥ ವಿಘ್ನೇಶ್ವರನ ಅನೇಕ ಹೆಸರುಗಳಿವೆ. ನಾವು ಪ್ರಸಿದ್ಧವಾಗಿರುವಂತಹ 12 ಇಲ್ಲ 16 ಹೆಸರುಗಳ ಬಗ್ಗೆ ನೀವೆಲ್ಲರೂ ಕೇಳಿರ್ತೇವೆ. ಸುಂಕಸ್ಯೇಕತಂತ್ರ ಕಪಿಲೋ ಗಜಕರ್ಣಕ ಲಂಬೋದರತ್ರ ವಿಟ್ಟೋ ವಿಠಲಾದೋ ವಿನಾಯಕ ಧೂಮಕೇತುರ್ ಗಣಾಧ್ಯಕ್ಷ ಫಾಲಚಂದ್ರೋ ಗಜಾನನ ವಕ್ರತುಂಡ ಶುಭಕರ್ಣ ಹೇರಂಬ ಸ್ಕಂದ ಪೂರ್ವಜ ಅಂತ ಹೇಳಿ ಕೆಲವು ಕಡೆ ಆ ಕೊನೆ 4 ಹೇಳದೆ ದ್ವಾದಶೈತಾನ ನಾಮಾನಿ ತಿಳಿಸಿ 4 ಹೇಳಿದೆ ಷೋಡಶೈತಾನ ನಾಮಾನಿ ಯಪ್ಪಟೇಕ್ಷಣೆಯಾದಪಿ ವಿದ್ಯಾರಂಭೆ ವಿವಾಹೇ ಚ ಪ್ರವೇಶೇ ನಿರ್ಗಮೇ ತಥಾ ಸಂಗ್ರಾಮೆ ಸರ್ವಕಾರ್ಯೇಷು ವಿಘ್ನ ಸೂಚನದ ಅಂತ ಹೇಳಿ ವಿಘ್ನೇಶ್ವರನ್ನು ನಾವು ಮುಖ್ಯವಾಗಿ ನಾವು ಮಾಡುವಂತಹ ಪ್ರತಿಯೊಂದು ಯಾವುದೇ ಒಂದು ಮಂಗಳ ಕಾರ್ಯ ನಡೆಯಬೇಕಂತ ಹೇಳಿದರೆ ಮೊದಲು ವಿಘ್ನೇಶ್ವರನ ಪೂಜೆ ಮಾಡದೆ ಯಾವ ಕಾರ್ಯವನ್ನು ಶುರು ಮಾಡಲಿಲ್ಲ. ಯಾವ ಯಜ್ಞ ಯಾಗ ಹೋಮಾದಿಗಳು ಮಾಡಿದರೂ ಯಾವುದೇ ಒಂದು ಮಂಗಳ ಕಾರ್ಯ ದೇವ ಕಾರ್ಯ ಲೌಕಿಕ ಕಾರ್ಯಗಳು ಮಾಡುವಾಗ ಕೂಡ ಎಲ್ಲದರಲ್ಲೂ ಕೂಡ ಮೊದಲು ಗಣೇಶನ ಪೂಜೆ ಮಾಡುವುದು ಅನ್ನೋದು ನಮಗೆ ನಮ್ಮ ಸಂಪ್ರದಾಯದಲ್ಲಿ ಬಹಳ ಎಲ್ಲರಿಗೂ ಅದು ಕಾಮನ್ ಆಗಿರುವಂತಹ ಒಂದು ವಿಷಯವಾಗಿದೆ. ಸೊ ಎಲ್ಲ ಕಡೆ ಕೂಡ ವಿಘ್ನೇಶ್ವರನ ಮೊದಲು ಪೂಜೆ ಮಾಡೇ ಕಾರ್ಯಗಳನ್ನು ಮೊದಲಿಡ್ತಾರೆ. ಯಾಕೆ ಅಂದ್ರೆ ವಿಘ್ನೇಶ್ವರ ಅವನು ವಿಘ್ನಗಳನ್ನು ಕೊಡುವವನು ತೆಗೆಯುವವನು ಎರಡು, ವಿಘ್ನಾಧಿಪತಿ ವಿಘ್ನಗಳಿಗೆ ಅವನೇ ಒಡೆಯ. ಆದ್ದರಿಂದ ವಿಘ್ನಗಳನ್ನು ಕೊಡುವವನು ಅವನೇ ತೆಗೆಯುವವನು ಅವನೇ. ಆದ್ದರಿಂದ ಅವನ ಅನುಗ್ರಹ ಬೇಕು, ಅವನ ದಯ ಬೇಕು. ಒಂದು ಅಷ್ಟೇ ಅಲ್ಲದೆ ಭಗವಂತ ಅನುಗ್ರಹ ಮಾಡಿದ್ದಾನೆ ಪ್ರತಿಯೊಬ್ಬರು ಯಾರು ಏನು ಕಾರ್ಯಗಳು ಮಾಡಿದ್ರು ಕೂಡ ದೈವ ಕಾರ್ಯಗಳಾಗಲಿ ಬೇರೆದಾಗಲಿ ಮೊದಲು ವಿಘ್ನೇಶ್ವರನ ಪೂಜೆ ಮಾಡದೆ ಮಾಡಿದರೆ ಅದು ಪೂರೈಸುವುದಿಲ್ಲ, ಅದಕ್ಕೆ ಪೂರ್ಣ ಫಲವೂ ಸಿಗುವುದಿಲ್ಲ, ಅದು ಭಗವಂತನಿಗೂ ತೃಪ್ತಿ ಆಗುವುದಿಲ್ಲ, ಭಗವಂತನ ಒಪ್ಪುವುದಿಲ್ಲ. ಆದ್ದರಿಂದ ವಿಘ್ನೇಶ್ವರನ ಯಾವಾಗಲೂ ನಾವು ಮೊದಲು ಪೂಜೆ ಮಾಡಲೇಬೇಕು ಅನ್ನುವುದು ಒಂದು. ಸೊ ಅಷ್ಟೇ ಅಲ್ಲದೆ ಒಂದು ಇನ್ನೊಂದು ಏನಂದ್ರೆ ನಾವು ನೆನಪಿನಲ್ಲಿ ಇಟ್ಕೋಬೇಕಾಗಿದೆ ವಿಷಯ ಏನಂತ ಹೇಳಿದ್ರೆ, ವಿಘ್ನೇಶ್ವರ ವಿಘ್ನಗಳಿಗೆ ಮಾತ್ರವೇ ಒಡೆಯನಲ್ಲ, ಅವನು ವಿತ್ರಯ 3 ವಿಗಳಿಗೆ ಅವನು ಒಡೆಯ. ವಿ 3, ಒಂದು ವಿಘ್ನಾಧಿಪತಿಯೂ ಆಗಿದ್ದಾನೆ ಭಗವಾನ್ ಗಣೇಶ. ಅಷ್ಟೇ ಅಲ್ಲದೆ ವಿದ್ಯಾ ಅಧಿಪತಿ, ವಿದ್ಯೆಗೂ ಅವನು ಒಡೆಯನಾಗಿದ್ದಾನೆ. ವಿದ್ಯೆ ಯಾವ ವಿದ್ಯಾ ಕಾರ್ಯ ಮಾಡಬೇಕಂದ್ರೂ ಕೂಡ ವಿಘ್ನೇಶ್ವರನ ಒಂದು ಅನುಗ್ರಹವನ್ನು ಪಡೆಯಬೇಕು, ಆಶೀರ್ವಾದವನ್ನು ಪಡೆಯಬೇಕು, ಆ ದೇವರ ಒಂದು ಅನುಗ್ರಹ ನಮ್ಮ ಮೇಲೆ ಬೀಳಬೇಕು ಅನ್ನುವ ಆಸೆ ಪ್ರತಿಯೊಂದರಲ್ಲಿ ಇರುತ್ತೆ. ವಿದ್ಯಾಭ್ಯಾಸ ಮಾಡುವಾಗ ಮೊದಲು ವಿಘ್ನೇಶ್ವರನ ಪೂಜೆ ಮಾಡುವುದು ಅದು ಕೂಡ ಸಂಪ್ರದಾಯದಲ್ಲಿ ಬಂದಿದೆ. ಹೀಗೆ ವಿದ್ಯೆಗೆ ಕೂಡ ಅವನು ಒಡೆಯನಾಗಿದ್ದಾನೆ, ವಿಘ್ನಗಳಿಗೆ ಒಡೆಯ, ವಿದ್ಯಕ್ಕೂ ಒಡೆಯ, 2 ವಿಗೆ ಆಯಿತು. ಅದಾದ ಮೇಲೆ ಆಕಾಶ, ಆಕಾಶಕ್ಕೆ ವಿಯತ್ ಅಂತ ಕರೀತಾರೆ. ವಿಯತ್ ಅಂದ್ರೆ ವಿಯತ್ ಗಂಗಾ ಆಕಾಶ ಗಂಗಾ, ವಿಯತ್ ಅನ್ನುವ ಶಬ್ದಕ್ಕೆ ಆಕಾಶ ಅಂತ ಅರ್ಥ. ಆದ್ದರಿಂದ ವಿಯತ್ ಆಕಾಶ ಅಂತ ಕರೆಯಲ್ಪಡುವ ಅದಕ್ಕೆ ಇನ್ನೊಂದು ಹೆಸರು ವಿಯತ್ ಅಂತ. ಸೊ ಈ ವಿಯತ್ಗೆ ಕೂಡ ಅವನು ವಿಯತ್ ಅಂದ್ರೆ ಆಕಾಶ ಅಂದ್ರೆ ಭೂತಾಕಾಶ. ಸೊ ಆಕಾಶ ಮತ್ತು 2 ವಿಧವಾಗಿ ನಾವು ನೋಡ್ತೀವಿ. ಒಂದು ಭೂತಾಕಾಶ ಅಂದ್ರೆ ಪಂಚಭೂತಗಳಲ್ಲಿ ಒಂದಾಗಿರುವಂತಹ ಆಕಾಶ, ಒಂದು ನಮ್ಮ ಕಣಿಗೆ ಕಾಣಿಸೋ ಎಂಟೈರ್ ಸ್ಪೇಸ್ ದಟ್ ಇಸ್ ವಿ ಆರ್ ಅವೇರ್ ಆಫ್, ನಮಗೆ ಗೊತ್ತಿರುವಂತಹ ನಮ್ಮ ಕಣಿಗೆ ಕಾಣಿಸೋ ಎಲ್ಲವೂ ಕೂಡ ಇದು ಭೂತಾಕಾಶ ಅಂತ ಕರೆಯಲ್ಪಟ್ಟದ್ದಾಗಿದೆ. ಈ ವಿಧವಾಗಿ ಆಕಾಶಕ್ಕೆ ವಿಯತ್ ಅಂತ ಹೆಸರು. ಮೂಲಾಕಾಶ ಇಲ್ಲ ಮೂಲ ಪ್ರಕೃತಿಯಲ್ಲಿರುವ ಆಕಾಶ ಅದು ಬೇರೆ, ಅದಕ್ಕೆ ನಮ್ಮ ಕಣಿಗೆ ಕಾಣಿಸೋದಲ್ಲ. ಸೊ ಅದನ್ನು ಅದು ಹೀಗೆ ಬೇಡ. ಸೊ ಈ ವಿಧವಾಗಿ ಭೂತಾಕಾಶ ಅಂತ ಯಾವುದು ಕರೆಯಲ್ಪಡುತ್ತೋ ಅದಕ್ಕೆ ವಿಯತ್ ಅಂತಲೂ ಹೆಸರಿದೆ. ಆದ್ದರಿಂದ ಅದು ಒಂದು ವಿ. ಸೊ ಈ ವಿಧವಾಗಿ ವಿಘ್ನ ವಿದ್ಯಾ ವಿಯತ್ ಅನ್ನುವ 3 ವಿಗಳಿಗೆ ಗಣೇಶ ವಿಘ್ನೇಶ್ವರ ಅಧಿಪತಿಯಾಗಿದ್ದಾನೆ ಅನ್ನೋದು ನಾವು ನೆನಪಿನಲ್ಲಿ ಇಟ್ಕೋಬೇಕಾಗಿರೋ ವಿಷಯ. ಸೊ ಅಂತಹ ವಿಘ್ನೇಶ್ವರನ ಸ್ತೋತ್ರ ಮಾಡಬೇಕಂತ ಹೇಳಿ ಈ ಸಂಧಿಯಲ್ಲಿ ವಿಘ್ನೇಶ್ವರ ಸ್ತೋತ್ರ ಸಂಧಿಯಲ್ಲಿ ನಮಗೆ ಹೊರಟಿದ್ದಾರೆ. ಆ ವಿಘ್ನೇಶ್ವರ ಸ್ತೋತ್ರ ಸಂಧಿಯಲ್ಲಿ ಮೊದಲನೇ ಪದ್ಯ ಹೀಗೆ ಇದೆ. ಇಲ್ಲಿ ವಿಘ್ನೇಶನ ಸ್ತೋತ್ರ ಮಾಡ್ತಾ ಸಂಜೆಯಲ್ಲಿ ಹೀಗೆ ಹೇಳ್ತಾ ಇದ್ದಾರೆ. ಶ್ರೀಶನಂಗಿ ಸರೋಜ ಭೃಂಗ ಮಹೇಶ ಸಂಭವ ಮನದೊಳು ಪ್ರಕಾಶಿಸನು ದಿನ ಪ್ರಾರ್ಥಿಸುವೆ ಪ್ರೇಮಾತಿಶಯದಿಂದ ನೀ ಸಲಹು ಸಜ್ಜನ ರವೇದ ವ್ಯಾಸ ಕರುಣಾ ಪಾತ್ರ ಮಹದ ಕಾಶಪತಿ ಕರುಣಾಳು ಕೈ ಪಿಡಿದೆ ಮನುದ್ಧರಿಸು. ಸೊ ನಮ್ಮನ್ನ ಉದ್ಧಾರ ಮಾಡು, ಎಮ್ಮನ ಉದ್ಧರಿಸು, ನಮ್ಮನ್ನ ಉದ್ಧಾರ ಮಾಡು ಅಂತ ಹೇಳಿ ವಿಘ್ನೇಶನ ಸ್ತೋತ್ರ ಮಾಡ್ತಾ ಇದ್ದಾರೆ. ಇನ್ನೊಂದು ನಾವು ನೆನಪಿನಲ್ಲಿ ಇಟ್ಕೋಬೇಕಾಗಿದೆ ವಿಷಯ, ವಿಘ್ನೇಶ್ವರನ ಯಾವಾಗಲೂ ಯಾವಾಗ ಸ್ತೋತ್ರ ಮಾಡಿದರು, ಪೂಜೆಗಳಲ್ಲಾಗಲಿ ಈ ಸಂಧಿಯಲ್ಲಾಗಲಿ ಎಲ್ಲೇ ಆಗಲಿ ವಿಘ್ನೇಶ್ವರನ ಸ್ತೋತ್ರವನ್ನು ಮಾಡಿದಾಗ ಆ ವಿಘ್ನೇಶ್ವರ ಅಂತರ್ಗತನಾಗಿರುವಂತಹ ಆ ಮುಖ್ಯ ಪ್ರಾಣ ದೇವರ ಅಂತರ್ಗತನಾಗಿರುವಂತಹ ವಿಶ್ವಂಬರ ಮೂರ್ತಿಯನ್ನು, ಅಂದ್ರೆ ಈ ವಿಘ್ನೇಶ್ವರ ಅಂತರ್ಗತನಾಗಿ ಭಾರತೀಯ ಮುಖ್ಯ ಪ್ರಾಣ ದೇವರಿದ್ದಾರೆ, ಆ ವಿಘ್ನೇಶ್ವರನ ಅಂತರ್ಗತನಾಗಿರುವ ಭಾರತೀಯ ಮುಖ್ಯ ಪ್ರಾಣರಿಗೆ ಅಂತರ್ಗತನಾಗಿ ಇರುವ ಭಗವದ್ ರೂಪ, ಅದಕ್ಕೆ ವಿಶ್ವಂಬರ ಅಂತ ಕರೀತಾರೆ. ಸೊ ವಿಘ್ನೇಶ್ವರನ ರೂಪ ಅದು ಅದರ ಒಳಗೆ ಅಂತರ್ಗತನಾಗಿ ಅದೇ ಸ್ಪೆಷಲ್ ಸನ್ನಿಧಾನ ಇರುವ ಭಗವದ್ ರೂಪ ಯಾವುದು ಅಂದ್ರೆ ವಿಶ್ವಂಭರ ರೂಪ. ಅದಕ್ಕೆ ನಾವು ವಿಘ್ನೇಶ್ವರನ ಪೂಜೆ ಮಾಡಿದಾಗೆಲ್ಲ ಕೂಡ ಆ ವಿಶ್ವಂಭರನ ಚಿಂತನೆಯನ್ನು ಮಾಡಬೇಕು. ಅಂದ್ರೆ ಮತ್ತೆ ವಿಶ್ವಂಭರನ ವಿಘ್ನೇಶ್ವರನ ಪೂಜೆ ಮಾಡಿದಾಗ ನಾವು ಒಳಗಿರುವ ವಿಶ್ವಂಭರನಿಗೆ ಮಾತ್ರ ಪೂಜೆ ಮಾಡ್ತೀವೋ, ಇಲ್ಲ ಒಳಗಿರುವ ವಿಶ್ವಂಭರನಿಗೂ ಪೂಜೆ ಮಾಡ್ತೀವಿ, ಅಂದ್ರೆ ಒಳಗಿರುವ ವಿಶ್ವಂಭರನಿಗೂ ಪೂಜೆ ಮಾಡ್ತೀವಿ. ಯಾಕಂದ್ರೆ ಮುಖ್ಯತಃ ಸರ್ವಾಂತರ್ಯಾಮಿಯಾಗಿರುವ ಭಗವಂತನ ಇಲ್ಲಿ ವಿಘ್ನೇಶ್ವರನ ಅಂತರ್ಯಾಮಿಯಾಗಿ ಇರುವಂತನ ಭಗವಂತ ಅವನನ್ನು ನಾವು ಪ್ರಾರ್ಥನೆ ಮಾಡಬೇಕು, ಪೂಜೆ ಮಾಡಬೇಕು. ಸೊ ಈ ವಿಧವಾಗಿ ವಿಘ್ನೇಶ್ವರನಿಗೆ ಬಿಟ್ಟು ಒಳಗಿರುವ ಭಗವದ್ ರೂಪಕ್ಕೆ ಮಾತ್ರ ಮಾಡ್ತೀವಿ ಅನ್ನೋ ತಿಳುವಳಿಕಿರಬಾರದು. ಅಧಿಷ್ಠಾನ ರೂಪದಲ್ಲಿ ವಿಘ್ನೇಶ್ವರನಿಗೂ ಪೂಜೆ ಇದೆ. ಸೊ ಅಷ್ಟೇ ಅಲ್ಲದೆ ಅಂದ್ರೆ ವಿಘ್ನೇಶ್ವರನಿಗೆ ಪೂಜೆ ಮಾಡುವಾಗ ವಿಘ್ನೇಶ್ವರನಿಗೆ ಸರ್ವೋತ್ತಮತ್ವೇನ ನಾವು ನೋಡೋದಿಲ್ಲ. ಆದ್ದರಿಂದ ವಿಘ್ನೇಶ್ವರನ ಅಂತರ್ಯಾಮಿಯಾಗಿರುವ ಭಗವದ್ ರೂಪಕ್ಕೂ ನಾವು ಪೂಜೆ ಮಾಡಬೇಕು. ಸೊ ಇಲ್ಲಿಗೆ ನಿಲ್ಲಿಸಬಾರದು ಅಂದ್ರೆ ಕೇವಲ ಅಧಿಷ್ಠಾನಕ್ಕೆ ಮಾಡಿಬಿಟ್ಟು ಭಗವಂತನನ್ನು ನೆನಪಿನಲ್ಲಿ ಇಟ್ಟುಕೊಳ್ಳದೇ ಇದ್ರೆ ಅದು ಸರಿಯಲ್ಲ. ಇಲ್ಲ ಭಗವಂತನಿಗೆ ಪೂಜೆ ಮಾಡ್ತಾ ಇದ್ದೀವಿ, ವಿನಾಯಕನಿಗೆ ನಾವು ಯಾವ ಪೂಜೆ ಮಾಡ್ತಾ ಇಲ್ಲ, ಕೇವಲ ಅಂತರ್ಗತನಾಗಿ ಇರುವಂತಹ ವಿಶ್ವಂಭರನಿಗೆ ಮಾತ್ರ ಪೂಜೆ ಮಾಡ್ತೀವಿ, ವಿಘ್ನೇಶ್ವರನಿಗೆ ನಾವು ಪೂಜೆ ಮಾಡ್ತಾ ಇಲ್ಲ ಅಂತ ಅನ್ಕೊಂಡು ಅದು ಸರಿ ಇಲ್ಲ, ಅದು ತಪ್ಪೆ. ಸೊ ನಾವು ಅಧಿಷ್ಠಾನ ರೂಪದಲ್ಲಿರುವ ವಿಘ್ನೇಶ್ವರನಿಗೂ ನಮಸ್ಕಾರ ಮಾಡ್ತೀವಿ. ಪರಿವಾರತೆಯ ಗ್ರಾಹ್ಯ ಅಭಿಹೇಯ ಪ್ರಧಾನತಃ ಅಂತ ಹೇಳಿ ಪ್ರಧಾನತ್ವೇನ ವಿಘ್ನೇಶ್ವರನಿಗೆ ಇಲ್ಲ. ಆದ್ರೆ ವಿಘ್ನೇಶ್ವರನಿಗೆ ಪೂಜೆ ಮಾಡುವಾಗ ಆ ವಿಘ್ನೇಶ್ವರನು ಕೂಡ ಅವನು ವಿಶ್ವಂಬರ ಮೂರ್ತಿಯ ಒಂದು ಪ್ರತೀಕೆಯಾಗಿದ್ದಾನೆ ಅಂತ ಹೇಳಿ. ಸೊ ವಿಘ್ನೇಶ್ವರ ಅಂದ್ರೆ ವಿಘ್ನೇಶ್ವರನ ವಿಗ್ರಹ ಇಟ್ಕೊಂಡು ಪೂಜೆ ಮಾಡಿದಾಗ ಆ ವಿಘ್ನೇಶ್ವರನ ವಿಗ್ರಹ ವಿಘ್ನೇಶ್ವರನಿಗೆ ಪ್ರತೀಕ. ಆ ವಿಗ್ರಹ ಒಳಗಿರುವ ವಿಘ್ನೇಶ್ವರ ವಿಶ್ವಂಬರ ಮೂರ್ತಿ ರೂಪಕ ಪರಮಾತ್ಮನಿಗೆ ಪ್ರತೀಕ, ಅಂದ್ರೆ ಒಂದು ವಿಗ್ರಹವಿದ್ದಂತೆ. ಸೊ ಈ ಇಲ್ಲಿ ನಮಗೇನಂದ್ರೆ ಒಂದು ವಿಗ್ರಹ ಇಟ್ಕೊಂಡಾಗ ಆ ವಿಗ್ರಹ ನಮ್ಮ ಕಣ್ಣಿಗೆ ಕಾಣಿಸುತ್ತೆ, ಆದ್ರೆ ಇಲ್ಲಿ ಕಲಪ್ರತಿಮ ವಿಘ್ನೇಶ್ವರ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಆದರೂ ಅಲ್ಲಿ ಆ ಪ್ರತಿಮೆಯಲ್ಲಿ ವಿಘ್ನೇಶ್ವರ ಇದ್ದಾನೆ ಅಂತ ನಾವು ಭಾವನೆ ಮಾಡಿದಾಗ ಆ ವಿಘ್ನೇಶ್ವರನ ಪ್ರತಿಮೆಯೊಳಗಿರುವ ವಿಶ್ವಂಬರ ಮೂರ್ತಿಯನ್ನು ನಾವು ಚಿಂತನೆ ಮಾಡಬೇಕು. ಹೀಗೆ ವಿಘ್ನೇಶ್ವರನ ಅಧಿಷ್ಠಾನ ರೂಪದಲ್ಲಿ ವಿಘ್ನೇಶ್ವರನಿಗೂ ಅಧಿಷ್ಠಾನ ಅಂತರ್ಗತನಾಗಿರುವಂತಹ ಭಗವದ್ರೂಪ ವಿಶ್ವಂಬರನಿಗೂ ಇಬ್ಬರಿಗೂ ನಾವು ನಮಸ್ಕಾರ ಮಾಡ್ತಾ ಇದ್ದೀವಿ ಅಂತ ಯಥಾಯೋಗ್ಯಂ. ವಿಘ್ನೇಶ್ವರನಿಗೆ ಆ ಕಕ್ಷೆಯಲ್ಲಿ ಆ 18ನೇ ಕಕ್ಷೆಯಲ್ಲಿರುವವನು ಅನ್ನುವ ತಿಳುವಳಿಕೆ ಇರಬೇಕು. ವಿಶ್ವಂಬರ ಮೂರ್ತಿ ಅವನು ಮೊದಲನೇ ಕಕ್ಷ, ಸರ್ವೋತ್ತಮನಾದ ನಾರಾಯಣನಕ್ಕಿಂತ ಅಭಿನ್ನನಾಗಿರುವಂತಹ ರೂಪ ಅನ್ನುವ ತಿಳುವಳಿಕೆಯೂ ಇರಬೇಕು. ಹೀಗೆ ಆ ವಿಘ್ನೇಶ್ವರನಿಗೂ ವಿಶ್ವಂಭರನಿಗೂ ಇಬ್ಬರಿಗೂ ಕೂಡ ನಾವು ನಮಸ್ಕಾರ ಮಾಡ್ತಾ ಇದ್ದೀವಿ ಅನ್ನುವ ಭಾವನೆ ನಮಗೆ ಬರಬೇಕು. ಯಾವ ವಿಘ್ನೇಶ್ವರ ಸ್ತೋತ್ರ ಸಂಧಿಯಲ್ಲಿ ಮಾತ್ರವಲ್ಲ, ಯಾವಾಗ ಯಾವಾಗ ನಾವು ವಿಘ್ನೇಶ್ವರನನ್ನು ಸ್ತೋತ್ರ ಮಾಡ್ತೀವೋ, ವಿನಾಯಕ ಚೌತಿ ದಿವಸ ಆಗಲಿ ಬೇರೆ ದಿನಗಳಲ್ಲಾಗಲಿ ವಿಘ್ನೇಶ್ವರನ ಪೂಜೆ ಮಾಡುವಾಗ ಪ್ರತಿಯೊಂದು ಸಮಯದಲ್ಲಿ ಕೂಡ ನಾವು ಹೇಳುವಾಗ ಕೂಡ ವಿಘ್ನೇಶಾಂತರ್ಗತ ವಿಶ್ವಂಭರ ಮೂರ್ತಿಯೇ ನಮಃ ಅಂತ ಹೇಳಿ ಮನಸ್ಸನ್ನು ಅನ್ಕೊಂಡು ಆ ವಿಧವಾಗಿ ನಾವು ಭಗವಂತನನ್ನು ಆ ವಿಘ್ನೇಶ್ವರನ ಮೂಲಕವಾಗಿ ನಾವು ಪೂಜೆ ಮಾಡಬೇಕು. ವಿಘ್ನೇಶ್ವರನ ಪ್ರತಿಮೆ ವಿಘ್ನೇಶ್ವರನಿಗೆ ಪ್ರತೀಕೆಯಾದರೆ ವಿಘ್ನೇಶ್ವರನೇ ವಿಶ್ವಂಭರ ಮೂರ್ತಿ ನಾರಾಯಣನಿಗೆ ಪ್ರತೀಕನಾಗಿದ್ದಾನೆ ಅನ್ನುವ ತಿಳುವಳಿಕೆ ನಮಗಿರಬೇಕು. ಸೊ ಪ್ರತಿಯೊಂದರಲ್ಲಿ ಅದು ನೋಡ್ಬೇಕಂತ ಮನಸ್ಸಲ್ಲಿ ಇಟ್ಕೊಳ್ರಿ. ಇಲ್ಲಿ ಹೇಳ್ತಾ ಇದ್ದಾರೆ, ಶ್ರೀ ಶನಂಗಿ ಸರೋಜ ಭೃಂಗ ಮಹೇಶ ಸಂಭವ ಮನದೊಳು ಪ್ರಕಾಶಿಸ ಅನುದಿನ ಪ್ರಾರ್ಥಿಸುವೆ. ಇಲ್ಲಿ ಶ್ರೀ ಶನ ಅಂಗ್ರಿ ಸರೋಜ ಭೃಂಗ, ಶ್ರೀ ಎಂದು ಲಕ್ಷ್ಮೀದೇವಿ, ಈಶಾ ಲಕ್ಷ್ಮೀಪತಿಯಾದ ನಾರಾಯಣ, ಆ ಲಕ್ಷ್ಮೀಪತಿಯಾದ ನಾರಾಯಣನ ಅಂಗ್ರಿ ಅಂದ್ರೆ ಪಾದಗಳು, ಸರೋಜ ಅಂದ್ರೆ ಕಮಲ, ಅಂಗ್ರಿ ಸರೋಜ ಅಂದ್ರೆ ಪಾದ ಕಮಲ ಪಾದ ಪದ್ಮ ಅಂತ ಹೇಳಿ, ಅಂತಹ ಪಾದ ಪದ್ಮಗಳ ಭೃಂಗನಾಗಿ ಇದ್ದಾನೆ ಗಣಪತಿ ಗಣೇಶ. ಅಂದರೆ ಏನು ಭೃಂಗ ಅಂತ ಹೇಳಿದ್ರೆ ನಾವು ದುಂಬಿ ಅಂತೇಳಿ ಬಿ ಅಂತೀವಲ್ವ, ಅದಕ್ಕೆ ಹೇಳುವಂತ ಸಂಸ್ಕೃತ ಶಬ್ದ ಭೃಂಗ ಅಂತೇಳಿ. ಸೊ ಹೇಗೆಯಾದರೆ ಸಾವಿರ ಹೂವು ಇದ್ದರೆ ಆ ಹೂವಿನ ಒಳಗೆ ಆ ಮಕರಂದವನ್ನು ಆಸ್ವಾದ ಮಾಡಬೇಕಂತ ಹೇಳಿ ದುಂಬಿಗಳು ಬಂದಲ್ಲಿ ಸೇರುತ್ತೆ. ಸೊ ಈ ವಿಧವಾಗಿ ಆ ದುಂಬಿಗಳಿಗೆ ಆ ಮಕರಂದ ಬಹಳ ಇಷ್ಟ, ಆ ಹೂವಿಗೆ ಆಕರ್ಷಿತವಾಗತ್ತೆ ದುಂಬಿಗಳು. ಹಾಗೆ ಭಗವಂತನ ಪಾದ ಕಮಲಗಳಿಗೆ ವಿಘ್ನೇಶ್ವರ ಆಕರ್ಷಿತನಾಗಿರ್ತಾನೆ. ಆದ್ದರಿಂದ ಪದ್ಮಗಳನ್ನು ಆಸ್ವಾದಿಸುವುದಕ್ಕಾಗಿ ಹಾಗೆ ದುಂಬಿಗಳು ಬರುತ್ತೋ ಹಾಗೆ ಭಗವಂತನ ಪಾದ ಪದ್ಮಗಳನ್ನು ಆಸ್ವಾದನೆ ಮಾಡುವುದು, ಅದನ್ನು ಸೇವಿಸುವುದು, ಆ ಪಾದ ಸೇವನೆ ಮಾಡುವುದಕ್ಕಾಗಿ ದುಂಬಿಯಂತೆ ದೇವತೆಗಳೆಲ್ಲರೂ ಬರ್ತಾರೆ. ಇಲ್ಲಿ ವಿಘ್ನೇಶ್ವರನನ್ನು ಮುಖ್ಯವಾಗಿ ನಾವು ಗಣನೆ ಮಾಡ್ತಾ ಇದ್ದೀವಿ, ಹೇಳ್ತಾ ಇದ್ದೀವಿ. ಅಂದ್ರೆ ಹೀಗೆ ಲಕ್ಷ್ಮೀಪತಿಯಾದ ಶ್ರೀಮನ್ನಾರಾಯಣನ ಪಾದ ಪದ್ಮಗಳಿಗೆ ಭೃಂಗದಂತೆ ದುಂಬಿಯಂತೆ ಬಂದಿರುವಂತಹ ವಿಘ್ನೇಶ್ವರನೇ ಅಂಥೇಳಿ ಆ ವಿಘ್ನೇಶ್ವರನನ್ನು ಇಲ್ಲಿ ನಾವು ಸ್ಮರಣೆ ಮಾಡ್ತಾ ಇದ್ದೀವಿ. ಸೊ ಈ ವಿಧವಾಗಿ ಸರೋಜ ಭೃಂಗ ಮಹೇಶ ಸಂಭವ, ಮಹೇಶ ಅಂದ್ರೆ ರುದ್ರದೇವರು, ರುದ್ರದೇವರಿಗೆ ಪುತ್ರನಾಗಿ ಅವತರಿಸಿದಂತಹ ವಿಘ್ನೇಶ್ವರನೇ ಅಂತೇಳಿ, ರುದ್ರದೇವರ ಪುತ್ರರಾಗಿದ್ದಾರೆ ಅಂತೇಳಿ. ಸೊ ಮಹೇಶ ಸಂಭವ, ಮನದಲು ಪ್ರಕಾಶಿಸು ಅನುದಿನ ಪ್ರಾರ್ಥಿಸುವೆ ಪ್ರೇಮಾತಿಶಯದಿಂದ. ನಾನು ಪ್ರೇಮಾತಿಶಯದಿಂದ ಭಕ್ತಿಭಾವದಿಂದ ಮನಸ್ಸಿನಲ್ಲಿ ತುಂಬಿರುವ ಭಕ್ತಿ ಭಾವನೆಗಳಿಂದ ನಾನು ಪ್ರೇಮಾತಿಶಯದಿಂದ ಪ್ರಾರ್ಥಿಸುವೆ, ನಿನ್ನನ್ನು ಪ್ರಾರ್ಥನೆ ಮಾಡ್ತೀನಿ. ನೀನೇನು ಮಾಡಬೇಕಂದ್ರೆ ಮನದೊಳು ಪ್ರಕಾಶಿಸು ಅನುದಿನ, ಅನುದಿನ ಪ್ರತಿದಿನವೂ ಕೂಡ ಮನದೊಳು ನನ್ನ ಮನಸ್ಸಿನ ಒಳಗೆ ಪ್ರಕಾಶಿಸು, ಪ್ರಕಾಶಮಾನನಾಗಿರು. ಪ್ರಕಾಶ ಅಂದ್ರೆ ಏನು? ಗಣಪತಿಯನ್ನು ನಮ್ಮ ಮನಸ್ಸಿನ ಒಳಗೆ ಪ್ರಕಾಶಮಾನವಾಗಿ ಇರು ಅಂತೇಳಿ ಹೇಳ್ತಾ ಇದ್ದಾರೆ, ಬೇಡ್ಕೊಳ್ತಾ ಇದ್ದಾರೆ. ಸೊ ಮನದೊಳು ಪ್ರಕಾಶಿಸು ಅನುದಿನ ಪ್ರಾರ್ಥಿಸುವೆ ಪ್ರೇಮಾತಿಶಯದಿಂದ. ಪ್ರಕಾಶಿಸುವುದಂದ್ರೆ ಏನು? ಎಲ್ಲಿ ಬೆಳಕಿರುತ್ತೋ ಅಲ್ಲಿ ಕತ್ತಲು ಇರೋದಿಲ್ಲ. ನನ್ನ ಮನಸ್ಸಿನ ಒಳಗೆ ನಿಂತು ಪ್ರಕಾಶ ಮಾನನಾಗಿರು ಅಂತ ಹೇಳಿ ಗಣಪತಿಯನ್ನು ಬೇಡಿಕೊಳ್ತಾ ಇದ್ದೆ. ಅಂದ್ರೆ ಏನಾಯಿತು? ಗಣಪತಿ ನಮ್ಮ ಹೃದಯದ ಒಳಗಿದ್ದು ಪ್ರಕಾಶಮಾನವಾಗಿದ್ದರೆ ಅಲ್ಲಿ ಅಜ್ಞಾನವಿರುವುದಿಲ್ಲ, ಅಜ್ಞಾನವನ್ನು ಹೊರಗೆ ಹಾಕಿದಂತಾಗತ್ತೆ. ಎಲ್ಲಿ ಯಾವಾಗ ಪ್ರಕಾಶ ಬಂದಿರುತ್ತೋ ಆವಾಗ ಜ್ಞಾನ ದೂರ ಆಗುತ್ತೆ, ಅಂಧಕಾರ ದೂರವಾಗುತ್ತೆ. ಆದ್ದರಿಂದ ಇಲ್ಲಿ ಮುಖ್ಯವಾಗಿ ಹೇಳ್ತಾ ಇದ್ದಾರೆ, ನನ್ನ ಮನದೊಳು ಪ್ರಕಾಶಿಸು ಅನುದಿನ, ನನ್ನ ಮನಸ್ಸಿನ ಒಳಗೆ ಅನುದಿನವು ಪ್ರಕಾಶಮಾನನಾಗಿ ಇರುವಂತೆ. ಸೊ ಹೀಗೆ ಹೇಳುವುದರ ಮೂಲಕವಾಗಿ ನನ್ನ ಅಜ್ಞಾನವನ್ನು ದೂರ ಮಾಡುವಂತಲೂ ಬೇಡಿಕೊಂಡಂತೆ ಆಗತ್ತೆ. ಪ್ರಕಾಶಿಸನುದಿನ ಪ್ರಾರ್ಥಿಸುವೆ ಪ್ರೇಮಾತಿಶಯದಿಂದ, ಪ್ರೇಮಾತಿಶಯದಿಂದ ಅತ್ಯಂತ ಪ್ರೇಮ ಭಕ್ತಿಗಳಿಂದ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ನನ್ನನ್ನು ಹೀಗೆ ಅಜ್ಞಾನದಿಂದ ದೂರವಾಗಿ ಇಟ್ಟು ನೀನು ವಿಜ್ಞಾಧಿಪತಿಯೂ ಆಗಿದ್ದಿ, ವಿಯತ್ಪತಿಯೂ ಆಗಿದ್ದಿ, ಹಾಗೆ ನೀನು ವಿದ್ಯಾಪತಿಯೂ ಆಗಿದ್ದಿ, ಎಲ್ಲದಕ್ಕೂ ಒಡೆಯನಾದಂತಹ ನೀನು ನನಗೆ ವಿದ್ಯವನ್ನು ಜ್ಞಾನವನ್ನು ಕೊಡಬೇಕು ವಿದ್ಯಾಪತಿ. ಆದ್ದರಿಂದ ಅದು ಕೊಡುವಾಗ ಬರುವ ವಿಘ್ನಗಳನ್ನು ಪರಿಹಾರ ಮಾಡಬೇಕು ನೀನು ವಿಘ್ನಾಧಿಪತಿ. ಆದ್ದರಿಂದ ಅಷ್ಟೇ ಅಲ್ಲದೆ ಇದು ಎಲ್ಲವೂ ಕೂಡ ಈ ಆಕಾಶಕ್ಕೆ, ಆಕಾಶಕ್ಕೆ ಅಧಿಪತಿಯಾದ ನಿನಗೆ ಇವೆಲ್ಲವನ್ನು ಕೂಡ ಮ್ಯಾನೇಜ್ ಮಾಡಲಿಕ್ಕೆ ನೀನು ಆಗತ್ತೆ. ಆದ್ದರಿಂದ ವಿಯತ್ಪತಿ ಆಗಿದ್ದೆ, ಆದ್ದರಿಂದ ನೀನು ಇವೆಲ್ಲವೂ ಕೂಡ ನನಗೆ ಸರಿಯಾಗಿ ಅರೇಂಜ್ಡಾಗಿ ವಿಘ್ನಗಳಿಲ್ಲದೆ ಇರುವಂತೆ ಮಾಡು, ನನಗೆ ಜ್ಞಾನವನ್ನು ಕೊಡು, ವಿದ್ಯಾರೂಪವಾದ ಜ್ಞಾನವನ್ನು ಕೊಡು. ಅಷ್ಟೇ ಅಲ್ಲದೆ ನನಗೆ ಆಕಾಶ, ಆಕಾಶಾಧಿಪತಿಯಾದ ನೀನು ಆಕಾಶ, ಯಾಕಂದ್ರೆ ವಸ್ತುಗಳು ನೋಡಿ, ಆಕಾಶ ಸ್ಪೇಸ್ ಇದ್ದರೆ ಅವಕಾಶ, ಯಾವುದಾದ್ರೂ ಒಂದು ವಸ್ತು ನಮಗೆ ವಿಘ್ನವನ್ನು ತರಬೇಕಂದ್ರೆ ಅದು ಮೊದಲು ಇರಲಿಕ್ಕೆ ಆಕಾಶ, ಅವಕಾಶ ಇರಬೇಕು. ಸೊ ಅದರಿಂದ ಅವಕಾಶವೇ ಇಲ್ಲದೆ ಇದ್ದರೆ, ವಿಘ್ನ ತರುವ ವಸ್ತುಗಳಿಗೆ ನಮಗೆ ವಿಘ್ನ ಬರುವುದಕ್ಕೆ ಅವಕಾಶವನ್ನು ಕೊಡದೇ ಇದ್ದರೆ ಅದು ವಿಘ್ನ ಬರಲಿಕ್ಕಾಗೋದಿಲ್ಲ. ಆದ್ದರಿಂದ ವಿಘ್ನಗಳಿಗೆ ಅಧಿಪತಿಯಾದವನು ವಿಯತ್ತಿಗೆ ಅಧಿಪತಿ ಆಗಿರುವುದು ಅತ್ಯಂತ ಸೂಕ್ತವೂ ಆಗಿದೆ. ಸೊ ಆದ್ದರಿಂದ ಹೇಳ್ತಾ ಇದ್ದಾರೆ, ಪ್ರಕಾಶಿಸು ಅನುದಿನ ಪ್ರಾರ್ಥಿಸುವೆ ಪ್ರೇಮಾತಿಶಯದಿಂದ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ವಿಘ್ನಪತಿಯಾದಂತಹ ವಿನಾಯಕನೇ, ವಿಘ್ನ ಬರದೆ ನನ್ನ ಕಾಪಾಡಪ್ಪ, ನನಗೆ ಅಜ್ಞಾನವನ್ನು ದೂರ ಮಾಡು ಅಂತ ಹೇಳ್ತಾ ಇದ್ದಾರೆ. ಅದಾದ ಮೇಲೆ, ನೀ ಸಲಹು ಸಜ್ಜನರ ವೇದ ವ್ಯಾಸ ಕರುಣಾ ಪಾತ್ರ ಮಹದ ಕಾಶಪತಿ ಕರುಣಾಳು ಕೈಪಿಡಿದೆಮ್ಮನ್ನು ಉದ್ಧರಿಸು ಅಂತೇಳಿ. ನೀ ಸಲಹು, ಸಲಹೋದನ್ನು ಕಾಪಾಡುವುದು, ನೀ ಸಲಹು ನೀನು ನಮ್ಮ ರಕ್ಷಣೆಯನ್ನು ಮಾಡಪ್ಪ, ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಜಗನ್ನಾಥದಾಸರು, ನನ್ನನ್ನು ಕಾಪಾಡಪ್ಪ. ಸೊ ನೀ ಸಲಹು, ನನ್ನನ್ನು ಮಾತ್ರ ಇಲ್ಲ, ಎಲ್ಲ ಸಜ್ಜನರನ್ನು ಕಾಪಾಡು, ಸಜ್ಜನರನ್ನೆಲ್ಲರನ್ನೂ ಕಾಪಾಡು, ನನ್ನನ್ನು ಒಂದು ಸಜ್ಜನಾಗಿ ಇರುವಂತೆ ಮಾಡಿ ನನ್ನನ್ನು ಕಾಪಾಡು ಅಂತೇಳಿ. ಸೊ ಅದು ಹೇಳ್ತಾ ಇದ್ದಾರೆ. ಸೊ ಪ್ರಧಾನ ಪಾತ್ರ ನೀ ಸಲಹು ಸಜ್ಜನರ ವೇದವ್ಯಾಸ ಕರುಣಾ ಪಾತ್ರ, ವೇದವ್ಯಾಸ ದೇವರ ಕರುಣಕ್ಕೆ ಪಾತ್ರರಾಗಿದ್ದೀರಿ. ವೇದವ್ಯಾಸ ಶ್ರೀಮನ್ನಾರಾಯಣ ಅನ್ನುವ ಅರಿವು ಚೆನ್ನಾಗಿದೆ ಗಣೇಶನಿಗೆ, ಆದ್ದರಿಂದ ಆ ವೇದವ್ಯಾಸರಿಗೂ ಸೇವೆ ಮಾಡ್ತಾ ಇರ್ತಾರೆ. ಸೊ ಅಂತಹ ವೇದವ್ಯಾಸ ದೇವರು ಅವರ ಕರುಣಕ್ಕೆ ಪಾತ್ರರಾಗಿದ್ದಾರೆ ವಿಘ್ನೇಶ್ವರರು. ಅದಕ್ಕೆ ಹೇಳ್ತಾರೆ, ನೀ ಸಲಹು ಸಜ್ಜನರ ವೇದವ್ಯಾಸ ಕರುಣಾ ಪಾತ್ರ, ನೀವು ವೇದವ್ಯಾಸರ ಕರುಣಕ್ಕೆ ಪಾತ್ರರಾಗಿದ್ದೀರಾ ಅಂತ ಹೇಳಿ ವಿನಾಯಕನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸತ್ಯನಾರಾಯಣ ವೇದ ವ್ಯಾಸ ಕರುಣಾ ಪಾತ್ರ ಮಹದ ಆಕಾಶಪತಿ ಕರುಣಾಳು ಕೈಪಿಡಿ ದಮನು ಧರಿಸು. ಹೇ ಕರುಣಾಳು, ಕರುಣಾಮಯನಾದಂತಹ ವಿಘ್ನೇಶ್ವರನೇ, ನೀನು ಮಹದ ಆಕಾಶಪತಿ, ಮಹದ್ ಆಕಾಶ ದೊಡ್ಡದಾದ ಆಕಾಶ, ಭೂತಾಕಾಶ ಮಹತ್ತನೆ ದೊಡ್ಡದು, ಭೂತ ದೊಡ್ಡದಾಗಿರುವಂತಹ. ಸೊ ಮಹದ ಆಕಾಶಪತಿ ಅಂದ್ರೆ ಭೂತಾಕಾಶಕ್ಕೆ ನೀನು ಒಡೆಯನಾಗಿದ್ದಿ, ಭೂತಾಕಾಶಕ್ಕೆ ಒಡೆಯನಾದಂತಹ ಹೇ ವಿನಾಯಕ ದೇವರೇ ಅಂತೇಳಿ ವಿಘ್ನೇಶ್ವರನೇ, ನೀವು ವ್ಯಾಸಕರಣಕ್ಕೆ ಪಾತ್ರರಾಗಿದ್ದೀರಿ, ಭೂತ ಆಕಾಶಕ್ಕೂ ಎಲ್ಲ ಸಮಸ್ತ ಭೂತ ಆಕಾಶಕ್ಕೂ ಒಡೆಯರಾಗಿದ್ದೀರಿ, ಕರುಣಾಳು ಕರುಣಾಮಯರಾಗಿದ್ದೀರಿ, ಆದ್ದರಿಂದ ಕೈ ಪಿಡಿದು ಎಮ್ಮನ್ನು ಉದ್ಧರಿಸು. ನೀವು ನನ್ನ ಕೈಯನ್ನು ಗ್ರಹಣ ಮಾಡಿ ನಮ್ಮನ್ನು ಉದ್ಧಾರವನ್ನು ಮಾಡಪ್ಪ ಗಣೇಶನೇ ಅಂತೇಳಿ ಗಣೇಶನನ್ನು ಈ ಮೊದಲನೇ ಪದ್ಯದಲ್ಲಿ ಹೀಗೆ ಬೇಡ್ಕೊಳ್ತಾ ಇದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ, ಏಕದಂತ ಇಭೇಂದ್ರ ಮುಖ ಚಾಮೀಕರಕುತ ಸುಭೂಷಣಾಂಗ ಕೃಪಾಕಟಾಕ್ಷರಿ ನೋಡು ವಿಜ್ಞಾಪಿಸುವೆ ನೀತೆಂದು ನೋಕನೀಯನ ತುತಿಸುತಿಪ್ಪ ವಿವೇಕಿಗಳ ಸಹವಾಸ ಸುಖಗಳ ನೀ ಕರುಣಿಸುವು ಎಮಗೆ ಸಂತತ ಪರಮ ಕರುಣದಲ್ಲಿ. ಇಲ್ಲಿ ಕೂಡ ಇದು ಎಲ್ಲ ಪದ್ಯಗಳು ಕೂಡ ಭಾಮಿ ಷಟ್ಪದಿಯಲ್ಲಿ ಇರುವಂತಹದ್ದು. ಭಾಮಿ ಷಟ್ಪದಿ ಗಣ ಆ ಮಾತ್ರೆಗಳು ಸರಿ ಹೋಗಬೇಕಂತ ಹೇಳಿದ್ರೆ ಇಲ್ಲಿ ಎರಡನೇ ಪಾದದಲ್ಲಿ ಇಲ್ಲಿ ಏಕದಂತ ಇದೇಂದ್ರ ಮುಖದ ಮೀಕರಕುತ ಭೂಷಣಾಂಗ ಅಂತ ಹೇಳಿದ್ರೆ ಸರಿ ಹೋಗೋದಿಲ್ಲ, ಅಲ್ಲಿ ಒಂದು ಅಕ್ಷರ ಕಡಿಮೆ ಆಗ್ತಾ ಇದೆ. ಅದಕ್ಕೆ ನಾವು ಕೆಲವು ಪುಸ್ತಕಗಳಲ್ಲಿ ಪ್ರಿಂಟಿಂಗ್ ಮಿಸ್ಟೇಕ್ ಇರಬಹುದು, ಅದು ಚಾಮೀಕರಕುತ ಸುಭೂಷಣಾಂಗ ಸು ಅನ್ನುವುದು ಸೇರಿಸಿಕೊಂಡ್ರೆ ಆವಾಗ ಮಾತ್ರೆಗಳು ಸರಿ ಹೋಗುತ್ತೆ. ಸೊ ಮೀಕರಕುತ ಸು ಮೂರು ಮಾತ್ರೆಗಳು, ಮೀಕರಕುತ ಸು ಅನ್ನುವುದು ನಾಲ್ಕು ಮಾತ್ರೆಗಳು, ಅದಾದ್ಮೇಲೆ ಭೂಷ ಅನ್ನುವುದು ಮೂರು ಮಾತ್ರೆಗಳು, ನಾಂಗ ಕೃ ಅನ್ನುವುದು ನಾಲ್ಕು ಮಾತ್ರೆಗಳು. ಹೀಗೆ ಇದು ಸರಿಯಾಗಿ ಛಂದೋಬದ್ಧವಾಗಿರುತ್ತೆ. ಸೊ ಆ ವಿಧವಾಗಿ ನಾವು ಹೇಳಬೇಕು. ಸೊ ಏಕದಂತ ಇಭೇಂದ್ರ ಮುಖ ತಾಮೀಕರ ಕುತಸು ಭೂಷಣಾಂಗ ಕೃಪಾ ಕಟಾಕ್ಷರಿ ನೋಡು ವಿಜ್ಞಾಪಿಸುವೆ ನೀತೆಂದು. ಏಕದಂತ ಗಣೇಶ ನಿಮಗೆಲ್ಲರೂ ಗೊತ್ತಿರುವಂತಹ ಕಥೆ, ಭಗವಂತ ನಾದಂತಹ ಈ ಗಣಪತಿ ಗಣೇಶ ವಿಘ್ನೇಶ್ವರ ಅವನು ಏಕದಂತ ಒಂದು ದಂತ ಉಳ್ಳವನಾಗಿದ್ದಾನೆ. ಯಾಕಂದ್ರೆ ಇನ್ನೊಂದು ದಂತ ರಾಕ್ಷಸ ಸಂಹಾರ ಮಾಡ್ತಾರೆ, ಆದ್ದರಿಂದ ಏಕದಂತ ಆಯುಧವಾಗಿ ಉಪಯೋಗಿಸಿಕೊಂಡು ಅದರಿಂದ ಸಂಹಾರ ಮಾಡ್ತಾ ಇದ್ದಂತೆ. ಏಕದಂತನ ಆಗಿದ್ದಾನೆ ಗಣೇಶ ಅಂತೇಳಿ. ಇಭೇಂದ್ರ ಮುಖ ಇಭ ಅಂದ್ರೆ ಆನೆ ಅಂತ ಅರ್ಥ. ಇಭೇಂದ್ರ ಆನೆ ಅಂದ್ರೆ ಶ್ರೇಷ್ಠವಾದ ಒಂದು ಆನೆಯ ಮುಖ ಉಳ್ಳವನಾಗಿದ್ದಾನೆ ಗಣೇಶ, ಅದಕ್ಕೆ ಇಭೇಂದ್ರ ಮುಖ ಅಂತೇಳಿ. ಅದಾದ ಮೇಲೆ ತಾಮೀಕರ ಕುತಸು ಭೂಷಣಾಂಗ, ತಾಮೀಕರ ಅಂದ್ರೆ ಬಂಗಾರ, ಬಂಗಾರದಿಂದ ಮಾಡಲ್ಪಟ್ಟಂತಹ ಆಭರಣಗಳ ಉಳ್ಳವನಾಗಿದ್ದಾನೆ ಅಂತೇಳಿ ಆ ಗಣೇಶನನ್ನು ಸ್ತೋತ್ರ ಮಾಡ್ತಾ ಕೃಪಾ ಕಟಾಕ್ಷರಿ ನೋಡು ವಿಜ್ಞಾಪಿಸುವೆ ನಿಂತೆಂದು, ಕರುಣಾ ಕಟಾಕ್ಷದಿಂದ ನನ್ನನ್ನು ನೋಡಪ್ಪ ಕಾಪಾಡಪ್ಪ ಅಂತೇಳಿ ಬೇಡ್ಕೊಳ್ತಾ ಇದ್ದಾರೆ. ನೋಡು ವಿಜ್ಞಾಪಿಸುವೆ ನಿಂತೆಂದು, ಹೀಗೆ ನಾನು ವಿಜ್ಞಾಪನೆಯನ್ನು ಮಾಡ್ತಾ ಇದ್ದೀನಿ, ನಿನ್ನ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ, ನನ್ನ ಕಾಪಾಡು ಅಂತೇಳಿ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ನೆಕ್ಸ್ಟ್, ನೋಕನೀಯನ ತ್ರಿಸುತಿಪ್ಪ ವಿವೇಕಿಗಳ ಸಹವಾಸ ಸುಖಗಳ ನೀ ಕರ್ಣಿಸುವುದು ಎಮಗೆ ಸಂತತ ಪರಮ ಕರುಣಾಳು. ಇಲ್ಲ ಪರಮ ಕರುಣದಲ್ಲಿ ಬೇರೆ ಬೇರೆ ಪಾಠಗಳಿರ್ಬೋದು. ಸೊ ಇಲ್ಲಿ ಹೇಳುವಂತಹದ್ದು ನೋಕನೀಯ ಅಂದ್ರೆ ಭಗವಂತ, ನ ಊಕನೀಯ. ಸೊ ಭಗವಂತ ಯಾರಿಗೂ ಕಮ್ಮಿ ಆಗಿರುವಂತ, ಒನ್ ಹೂ ಈಸ್ ನಾಟ್ ಇನ್ಫಿನಿಟಿ ಎನಿ ಒನ್, ಎಲ್ಲರಿಗಿಂತಲೂ ಮೀರಿ ನಿಂತವನು, ಆದ್ದರಿಂದ ಅವನು ನೋಕನೀಯ ಹೇಳಿ ಭಗವಂತನಿಗೆ ಹೆಸರು. ಅಂತಹ ನೋಕನೀಯನಾದಂತಹ ಭಗವಂತನ ತುತಿಸುಪ್ಪ ಸ್ತೋತ್ರ ಮಾಡ್ತಾ ಇರುವಂತಹ ವಿವೇಕಿಗಳ ಸಹವಾಸ ಸುಖಗಳ, ವಿವೇಕ ಬುದ್ಧಿವಂತರಾದಂತಹ ಅವರ ಸಹವಾಸ ಸುಖಗಳನ್ನು ನೀ ಕಂಡು. ಸೊ ಅಂದ್ರೆ ದುಷ್ಟರನ್ನು ದೂರ ಮಾಡಿಸಿ ಶಿಷ್ಟರನ್ನು ಸಜ್ಜನರನ್ನು ಅವರ ಸಾಂಗತ್ಯ ನಾನು ಹೋಗುವಂತೆ ನನ್ನನ್ನು ಮಾಡಪ್ಪ ಅಂತೇಳಿ, ಸಂತತ ಯಾವಾಗಲೂ ಹಾಗೆ ಮಾಡು ಅಂತೇಳಿ, ಪರಮಕರುಣದಲ್ಲಿ ಪರಮಕರುಣಾಮಯನಾಗಿ ಮಾಡು ಅಂತ ಹೇಳಿ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಈ ಪದ್ಯವನ್ನು ಇನ್ನು ಸ್ವಲ್ಪ ವಿಸ್ತಾರವಾಗಿ ನೆಕ್ಸ್ಟ್ ಕ್ಲಾಸ್ ನಲ್ಲಿ ನೋಡೋಣ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯನವಾಚ ಮನಸ್ಸೇಂದ್ರೇವ ವಿದ್ಯಾತ್ಮನಾವ ಸುಸ್ವಭಾವಾತ್ ಕರೋಮಿ ಇದ್ದಿತ್ತು ಪರಸ್ಮೇ ಶ್ರೀಮನ್ನಾರಾಯಣಾಯ ಸಂಸ್ಥಾಪಿ ಶ್ರೀಕೃಷ್ಣಾರ್ಪಣಮಸ್ತು.